ஹரேர சிந்தியா சர்வதேவைக வந்தியா பரமகுருரபிஷ்டா வாப்சித சஜ்ஜனானாம் நிக்கில குணகனார்னோ நித்ய நிர்முக்த தோஷஹ சரசிஜனயனோசௌ ஸ்ரீபதிர் மானதோன ஜெயஸ்கஜோ அகண்ட குணோரு மண்டலா சதோதிதோ ஜ்ஞானமரீஷிமாரி சுபக்த ஹார்தோச்ச சமோ நிகந்த வியாசாவதாரா ஹரி வியாசாவதாரோ ஹரிராத்ம பாஸ்கர ஜெயஸ்ய சங்கோர் குணாம்புகம் ஜெயஸ்தஜோ அக்ஷீண சுகாத்மபிம்பஸ்வைஸ்வர்யகாந்தி பிரதத சதோஷ சுபக்த சந்தாப துரிஷ்டஹந்த ராமாவதாரோ ஹரிஷ சந்திரமஹ ஜெயஸ்தசங்கியோர் குணா பலாம்புபூரோ குணோச்ச ரத்னாகர ஆத்ம வைபவ சதா சதாத்மஜ்ய நதீதிராப்யஹ கிருஷ்ணாவதாரோ ஹரிரேக சாகரஹ இதிதம் தவ பக்தானாம் அஸ்மாகம் கிருஹரே ஹரே சதா சுகாரியம் காரயதி பிரளயர்காயுத பிரப ஹரிததாமிருத சார குருகண ಕರುಣಿ ಕೇಳುವುದು ಆದರದು ಕೇಳುವುದು. ಇಲ್ಲಿ ನಾವು 11th ಪದ್ಯ ಅದು ಸರ್ವ ಪ್ರತೀಕ ಸಂಧಿಯಲ್ಲಿ 11th ಪದ್ಯ ನೋಡಿದ್ದೇವೆ. 11th ಪದ್ಯ ಯಾಕೆ ಬಂತು ಅಂದ್ರೆ 10th ಪದ್ಯದಲ್ಲಿ ಅಂದ್ರೆ 11th ಪದ್ಯದಲ್ಲಿ ಒಂದು ಅಪಾರ್ಥ ಮಾಡಿಕೊಳ್ಳುವ ಪ್ರಸಂಗವಿದೆ. ಏನಂದ್ರೆ ಪತಿಯೊಡನೆ ಮನ ಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯೋಳು ಜಿತೇಂದ್ರಳೆಂದು ಕರೆಸೋಳು ಅಂತ ಅಷ್ಟೇ ಇದೆ. ಅಂದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ 10th ಪದ್ಯ ಆಗಲಿ ಮತ್ತು 9th ಪದ್ಯ ಆಗಲಿ. 9th 10th ಪದ್ಯಗಳನ್ನ ಕೇಳಿ ಅದು ಎಕ್ಸಾಂಪಲ್ ಕೊಡ್ಲಕ್ಕೆ ಇದನ್ನ ಬಳಸಿದ್ದಾರೆ. ಏನಲ್ಲಿ ಎಕ್ಸಾಂಪಲ್ ಕೊಡ್ಲಕ್ಕೆ ಅಂದ್ರೆ ದೇವತೆಗಳು ಏನೇ ಕರ್ಮ ಹೇಗೇ ಮಾಡಿದ್ರು ಅವರು ಮನಸ್ಸು ಭಗವಂತನಲ್ಲೇ ಇರುತ್ತೆ. ಯಾವಾಗಲೂ ಭಗವಂತನನ್ನ ಬಿಟ್ಟು ಹೋಗೋದಿಲ್ಲ. ಎಲ್ಲ ಇಂದ್ರಿಯಗಳು ಸಮಸ್ತ ಇಂದ್ರಿಯಗಳಿಂದನು ಭಗವಂತನನ್ನ ಅವರು ಮಾಡ್ತಾರೆ ಅಂಬೋದಕ್ಕೆ ಒಂದು ಲೌಕಿಕ ಎಕ್ಸಾಂಪಲ್. ಇದು ಅನೇಕ ಮುಖದಿಂದ ನೋಡಿದ್ದೀವಿ. ಇದು 11th ಪದ್ಯವನ್ನ ಕಂಪ್ಯಾರಿಸನ್ ಇಸ್ ಒನ್ಲಿ ಅಪ್ ಟು ಹೇಗೆ ಒಂದು ಸ್ತ್ರೀ ಎಲ್ಲಾ ಭೋಗಗಳನ್ನು ತನ್ನ ಇಂದ್ರಿಯಗಳ ಮೂಲಕವಾಗಿ ಮಾಡಿ ಅದಕ್ಕೆ ಮಕ್ಕಳನ್ನ ಪಡೆದರು. ಅವಳು ಎಲ್ಲಾ ಭೋಗವನ್ನು ತನ್ನ ಗಂಡನ ಸಹಿತವಾಗಿ ಮಾಡ್ತಾಳೆ. ಅದು ಮದುವೆಯಲ್ಲಿ ಮಾಡುವಾಗಲೂ ಇದು ಹೇಳ್ತಾರೆ. ಆ ಒಂದು ಏನದು ಪಾಣಿಗ್ರಹಣ ಸಮಯದಲ್ಲಿ ಈ ಮಂತ್ರವೇ ಬರುತ್ತೆ. ಹಾಗೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಿಲ್ಲ ಅಂಬೋದನ್ನ ಅಲ್ಲಿ ಹೇಳ್ತಾ 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 ನೀನು ಆಕಾಶ ಅಂತ ನನ್ನ ಆಕಾಶದಲ್ಲಿ ಇರುವಂತ ಚಂದ್ರ ನಾನು ಹೀಗೆ ನೀನು ಚಂದ್ರ ಅಂತ ನನ್ನ ನಕ್ಷತ್ರ ಕನೆಕ್ಷನ್ ಕೊಡ್ತಾ 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 ಹೋಗ್ತಾರೆ. ಅಂದ್ರೆ ಬೇಸಿಕಲಿ ಸತಿಪತಿ ಹೇಗೆ ಅಂದ್ರೆ ಅಲ್ಲಿ ಶಾಸ್ತ್ರದಲ್ಲಿ ಮತ್ತು ಆ ಕಾಲದಲ್ಲಿ ಇರ್ಬೋದೇನೋ. ಸೊ ಒಬ್ಬರು ಒಬ್ಬರಿಗೆ ಯಾವ ವಸ್ತು ನೋಡಿದ್ದಾಗನು ಅಲ್ಲಿ ತನ್ನ ಹೆಂಡತಿಯ ನೆನಪು ಅವ್ರಿಗೆ ಬರುತ್ತಂತ ಗಂಡನಿಗೆ. ಹೆಂಡತಿಗೆ ಯಾವ ಏನೋ ಊಟ ತಿಂಡಿ ಇರ್ಬೋದು ಏನೋ ಒಂದು ಎಲ್ಲ ಒಂದು ಪಿಕ್ನಿಕ್ ಇರ್ಬೋದು ಎಲ್ಲ ಇದನ್ನು ಮನಸ್ಸಲ್ಲಿ ಅಯ್ಯೋ ಅವ್ರದ್ದು. ಸೊ ಆಲ್ವೇಸ್ ಎವ್ರಿ ವಸ್ತು ಎವ್ರಿಥಿಂಗ್ ಅವರಿಗೆ ತನ್ನ ಗಂಡನ ನೆನಪು ಬರುತ್ತಂತ. ಸೊ ಹಾಗೆ ಮನಸ್ಸು ವಾಕು ಸೇರಿ ಇರತ್ತ, ಒಟ್ಟಿಗೆ ಒಟ್ಟಿಗೆ ಇರುತ್ತೆ. ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೇ ವಾಕು ಆಗತ್ತೆ. ಸೊ ವಾಕು ಹೋದ ಜಾಗಲ್ಲೇ ಮನಸ್ಸು ಇರೋ ಥರ ಅಂತ ಅಲ್ಲಿ ಅದು ಅಷ್ಟೇ ಆಗುತ್ತೆ. ಕಂಪೇರ್ ಇತರ ಪುರುಷರ ಹತ್ರ ಹೋಗೋದಿಲ್ಲ ಅಂಬೋದಲ್ಲಿ ತಾತ್ಪರ್ಯ. ಆ ಹೆಂಗಸಿಗೆ ಇತರ ಪುರುಷರು ಇತರ ಪುರುಷರು ಇದ್ರನು ಅವ್ರ ಜೊತೆಲಿ ಮನಸ್ಸಿನಿಂದಲೂ ವಾಕ್ನಿಂದಲೂ ಯಾವಾಗ್ಲೂ ಆ ಒಂದು ಆ ಗಂಡನ ಸ್ಥಾನಕ್ಕೆ ಅಲ್ಲಿ ಹೋಗಲ ಅದು ಹೋಗೋದೇ ಇಲ್ಲ. ದೃಷ್ಟಿ ಯಾವುದೂ ಹೋಗೋದಿಲ್ಲ. ಯಾವ ಇಂದ್ರಿ ಅಂದ್ರ ಅವ್ರ ಇತರರಿದ್ದಾಗ ಒಂದು ಗುರ್ಖಾ ಹಾಕೊಳ್ತಾರಂದ್ರ ಅದು ಬೇಕಾಗಿಲ್ಲ. ಇತರರನ್ನ ಸಹೋದರರಾಗಿ ಭಾವನೆ ಮತ್ತು ಮಕ್ಕಳಾಗಿ ಭಾವನೆ ಹೀಗೆ ಅವರವರ ವಯಸ್ಸಿಗೆ ತಕ್ಕಂತೆ ಭಾವನೆಗಳು ಬರುತ್ತೆ. ಹೊತ್ತು ಗಂಡ ಅಂಬು ತನ್ನ ಜೊತೆಯಲ್ಲಿ ವಿಹಾರ ಮಾಡುವಂತ ಆ ಗಂಡ ಅಂಬ ಅವನೇ ಅನ್ಯ ಪುರುಷರಲ್ಲಿ ಬರೋದೇ ಇಲ್ಲ. ಅವರಿಗೆ ಮನಸ್ಸಿನಿಂದಲೂ ಬರೋದಿಲ್ಲ ಅವರಿಗೆ. ಸೊ ಹಾಗೇನೆ ದೇವತೆಗಳು ಅಂತ ಕೇಳೋದಲ್ಲಿ ತಾತ್ಪರ್ಯ ದೇವತೆಗಳು ದೇವರಲ್ಲೇ ಇರುತ್ತ ಅನ್ಯರನ್ನ ನೋಡೋದಿಲ್ಲ ಅಂದ್ರೆ ಅನ್ಯರನ್ನ ನೋಡ್ತಾರೆ ಎಲ್ಲರಲ್ಲಿ ನೋಡ್ತಾರೆ ಎಲ್ಲ ಕೆಲಸವೂ ಮಾಡ್ತಾರೆ. ಬಟ್ ಅವರನ್ನ ದೇವರು ಎಂಬ ಭಾವನೆಯಿಂದ ಪತಿ ಎಂಬ ಭಾವನೆಯಲ್ಲಿ ಅವರು ಮಾಡೋದಿಲ್ಲ. ಅದೇ ರೀತಿಯಿಂದ ಆ ಮಕ್ಕಳ ಪಡೆದು ಅಂತ ಹೇಳುವಾಗ ಆ ಒಂದು ತನ್ನ ಜನನೇಂದ್ರಿಯದಲ್ಲಿ ಇತರರ ಪ್ರವೇಶ ಎಂದಿಗೂ ಮನಸ್ಸಾಗ ಮತ್ತು ಕಾಯದಿಂದಲೂ ಅದು ಇರೋದೇ ಇಲ್ಲ. ಸೊ ಹಾಗೇನೆ ಇವರಿಗೇನು ಸಂತೋಷ ಸಂತೋಷ ಯಾವಾಗ ಯಾವಾಗ ಸಂತೋಷ ಆಗುತ್ತೋ, ದೇವತೆಗಳಿಗೆ ಸಂತೋಷನೇ, ಸಂತೋಷ ಆಗುವಾಗಲೂ ಅಲ್ಲಿ ದೇವರು ಎಂಬುದೇ ಇರುತ್ತೆ. ಸೊ ಅಷ್ಟೇ ಕಂಪ್ಯಾರಿಸನ್. ಈ ಕಂಪ್ಯಾರಿಸನ್ ಈ ಎಕ್ಸಾಂಪಲ್ನ ಇಟ್ಟುಕೊಂಡು ಸರಿ, ಒಂದು ಹೆಂಡತಿ ತನ್ನ ಪತಿ ಮನಸ್ಸಿಗೆ ತಕ್ಕಂತೆ ಅವಳು ನಡ್ಕೊಂಡ್ಲ, ಅವಳಿಗೆ ಮೋಕ್ಷ ಸಿಕ್ಕತ್ತ ಅಂತ ಸತ್ಯವಾಗಿಲ್ಲ. ಇಲ್ಲಿ ಹೇಳಿದ್ದು ಅವಳನ್ನ ಜಿತೇಂದ್ರಿಯಳು, ಅವಳು ಇಂದ್ರಿಯಗಳನ್ನ ಗೆದ್ದಿದ್ದಾಳೆ, ಇಂದ್ರಿಯ ಸುಖ ಪಟ್ಟನ್ನು ಇಂದ್ರಿಯವನ್ನ ಗೆದ್ದಿದ್ದಾಳೆ, ಅಷ್ಟು ಮಾತ್ರಕ್ಕೆ ಕಂಪ್ಯಾರಿಸನ್ ಮೋಕ್ಷ ಸಿಕ್ಕೋದಿಲ್ಲ. ಜಿತೇಂದ್ರಿಯ ಅಂತ ಅವ್ರಿಗೆ ಅವಳಿಗೆ ಗೌರವ ಸಿಕ್ಕತ್ತೆ. ಅಲ್ಲಿ ಪತಿ ಜೊತೆಯಲ್ಲಿ ಎಲ್ಲ ಮಾಡುವಾಗ ಹಾಗೆ ಪತಿ ನೆನಪು ಬಂದಾಗ ದೇವರೇ ಕೊಟ್ಟಿದ್ದಾನೆ ಅಂಬೋ ಆ ಒಂದು ನೆನಪು ಬಂದ್ರೆ ಅವಳು ಮಾಡೋದು ಎಲ್ಲವೂ ಸಾಧನೆ ಆಗತ್ತೆ. ಅದು ಹೇಗೆ ಋಷಿ ಮುನಿಗಳು ಅದು ವಾಮದೇವ ಸಾಮ ಹಾಗೆಲ್ಲ ಮಾಡಿ ಅಷ್ಟು ಒಂದು ದಾಂಪತ್ಯ ಸುಖದಿಂದ ಅವರು ಅಷ್ಟಷ್ಟು ಮಕ್ಕಳನ್ನ ಪಡೆದರು. ಅವರಿಗೆ ಆ ಒಂದು ಪತಿ ಅಂದ್ರೆ ದೇವರೇ ಪತಿ ಎಂಬ ನೆನಪು ಬರ್ತಾ ಇತ್ತು ಅವ್ರಿಗೆ. ಅದು ವಾಮದೇವ ಸಾಮ ಒಂದು ಋಷಿ ಹಾಗೆ ಖಂಡಿತ ಅಂಬೋದನ್ನ ನೋಡಿದ್ದೀವಿ. ಸೊ ಇದು ಆದ್ಮೇಲೆ ಇಷ್ಟು ಜನಕ್ಕೆ ಏನು ಬಂತು ಅಂದ್ರೆ ಆಫ್ಟರ್ 11th ಪದ್ಯ ನಮ್ಗೆ ಏನ್ ಹೇಳಿದ್ರು ಅಂದ್ರೆ ಸತ್ಯನಿಂದ ಶುರು ಮಾಡಿದ್ರೆ ದೇವರ ದೇವತೆಗಳು ದೇವರನ್ನ ಹೇಗೆ ನೋಡ್ತಾರೆ, ಹೇಗೆ ಚಿಂತನೆ ಮಾಡುತ್ತಾರೆ ಅಂತ ಒಂದು. ಇನ್ನೊಂದು ಮಹಾತ್ಮರು ದೇವತೆಗಳು ತಮ್ಮ ದೇಹದಲ್ಲಿ ಇದ್ದು ಈ ತರ ಚಿಂತನೆಗಳನ್ನ ಅವ್ರು ಮಾಡ್ತಾರ, ಈ ತರ ದೃಷ್ಟಿಯಿಂದ ಎಲ್ಲವೂ ನೋಡ್ತಾರ ಅಂತ ಮಹಾತ್ಮರು ಮಹನೀಯರು ಅದನ್ನ ಮಾಡಿದ್ದಾರೆ. ಅದನ್ನ ನೋಡಿ ಅವರನ್ನ ಅವರುಗಳು ಮಾಡುವ ಆ ಒಂದು ಹೇಳ್ತಾರೆ ಆಚರತೆ ಶ್ರೇಷ್ಠ ಅಂತ ಹೇಳುವಾಗ ಹಾಗೆ ನಮ್ಮ ಹಿರಿಯರು ಅಂದ್ರೆ ಜಗನ್ನಾಥ ದಾಸರು ಮತ್ತು ರಾಯರು ಮುಂತಾದವರೆಲ್ಲ ನಮಗೆ ತೋರಿಸಿ ಕೊಟ್ಟಿದ್ದಾರೋ ಅವರು ತೋರಿಸಿದ ದಾರಿಯಲ್ಲಿ ನಾವು ಹೋಗಲಿಕ್ಕೆ ಇಚ್ಛೆ ಪಡೋದು ಬಯಸೋದು ಆದಷ್ಟು ಮಾಡೋದು. ಯಾಕೆಂದ್ರೆ ಅವ್ರುಗಳು ಇದು ಪ್ರಮಾಣ, ತಾವು ಮಾಡುವುದಕ್ಕೆ ಕಾರಣ. ಯಜ್ಜತ್ ಪ್ರಮಾಣ ಕುರುತೆ ಅಂತ ಅಲ್ಲಿ ಬರುತ್ತೆ, ಗೀತೆಯಲ್ಲಿ ಬಂದಾಗ ಪ್ರಮಾಣ ಅಂತ ತೋರಿಸೋದು. ತಾವು ಮಾಡೋದಕ್ಕೆ ಯಾವುದು ಆಧಾರ, ಹೇಗೆ ಮಾಡಬೇಕು ಅಂಬೋದನ್ನ ತೋರಿಸ್ತಾರೆ. ಅವರು ನುಡಿದ ಮಾತು ನಡೆದ ನಡೆ ಎರಡು ಆಗತ್ತೆ. ಒಂದು ವೇದ ನಮ್ಗೆ ವೇದ ಅರ್ಥ ಆಗೋದಿಲ್ಲ, ಅದು ಎಲ್ಲಿ ಇದೆ ಏನು ಗೊತ್ತಿಲ್ಲ. ಆಮೇಲೆ ವೇದಗಳನ್ನ ವೇದದಲ್ಲಿ ಇರುವಂತದ್ದ ಹೇಳುವಂತ ಇದು ಗುರು ಪರಂಪರೆ, ಅಥವಾ ಅದನ್ನು ಕೇಳಿದ್ದನ್ನ ತಮ್ಮ ಚರ್ಯೆಯಲ್ಲಿ ತೋರಿಸಿಕೊಡುವಂತ. ನಮ್ಮ ಈ ಕಾಲದಲ್ಲಿನೂ ಎಷ್ಟೋ ಜನ ಆಚರಣೆ ಮಾಡ್ತಾರೆ, ಅವರು ಮಾಡುವಂಥದ್ದು, ಅವರು ತಿಳಿದು ಮಾಡುವಂಥದ್ದು, ಇದು ನಮಗೆ ಆಗತ್ತೆ. ಸೊ ಇದನ್ನ ಇಷ್ಟನ್ನ ನಮ್ಗೆ ಅಪ್ ಟು 11th ಪದ್ಯ ತನಕ ಹೇಳ್ಬಿಟ್ಟು 12th ಪದ್ಯದಿಂದ 6th ಪದ್ಯ ಸುಮಾರು ಒಂದು 5-6 ಪದ್ಯಗಳಲ್ಲಿ ಇದಕ್ಕೆ ವಿರುದ್ಧವಾಗಿ ಹೋದ್ರ ಅಂದ್ರೆ ವಿರುದ್ಧವಾಗಿ ಹೋಗೋರು ಯಾರು, ದೈತ್ಯ ಲಕ್ಷಣ. ಸೊ ದೈತ್ಯ ಲಕ್ಷಣ ಏನು? ಅದು ದೈತ್ಯ ಲಕ್ಷಣ ಅಂದ್ರೆ ದೈತ್ಯರಿಗೆ ಮಾತ್ರ ಇಲ್ಲ, ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗ ನಮ್ಮಲ್ಲಿನೂ ಅದು ಬಂದು ಬಿಡತ್ತೆ. ಸೊ ಅದನ್ನ ತೋರ್ತಾ ಇದ್ದ. ಸೊ ಹೀಗೆಲ್ಲ ಮಾಡಬೇಡಿ, ಇದು ದೈತ್ಯರ ಕೆಲಸ, ಇದು ದೈತ್ಯರು ಮಾಡೋ, ದೈತ್ಯರಿಗೆ ಹೇಗಿರತ್ತೆ, ಆ ಮಾಡೋ ಮೂಲಕವಾಗಿ ಏನು ನಷ್ಟ ಆಗತ್ತೆ ಅಂಬೋದನ್ನ ತೋರಿಸಿಕೊಡ್ತಾ ಇದ್ದಾರೆ ಮಿಕ್ಸ್ ಪದ್ಯಗಳಲ್ಲಿ. ಇಲ್ಲಿ ಈ ಪದ್ಯ ಹೀಗಿದೆ: ಕೂಸಿ ಬಹು ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ಜಲಕ್ಕಿದಿರಿಸಿದರೆ ಕೈ ಸೋತು ಮುಳುಗುವ ಹರಿಯ ಬಿಟ್ಟವನು, ಕ್ಲೇಶ ನೈದುವ ನಾದಿಯಲ್ಲಿ ಸರ್ವೇಶ ಕ್ಲುಪ್ತಿಯ ಮಾಡಿದುದ ಬಿಟ್ಟ ಆಸೆಯಿಂದಲೇ ಅನ್ಯರಾರಾಧಿಸುವ ಮಾನವನು ಅಂತ ಹೇಳ್ತಾ ಇದ್ದ. ಸ್ಥೂಲವಾದ ಅರ್ಥ ನೋಡ್ಬೇಕಂದ್ರೆ ಹೇಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅದು ಎಕ್ಸಾಂಪಲ್ ಯಾವ್ದಕ್ಕೆ ಅಂತ ನೋಡೋಣ. ತೂಸಿ ಬಹು ನದಿ ಅಂದ್ರೆ ದೊಡ್ಡ ಪ್ರವಾಹ, ನದಿ ಪ್ರವಾಹ ಹೇಗಿರತ್ತೆ ಅಂದ್ರೆ ಅದು ನದಿ ಪ್ರವಾಹ ಎರಡು ಕಡೆನು ಏನೋ ಚಿಕ್ಕ ಚಿಕ್ಕ ಪ್ರವಾಹಗಳೆಲ್ಲ ಆ ದಡೆಯಿಂದ ಈ ದಡ ತನಕ ಕಂಪ್ಲೀಟ್ಲಿ ಉಕ್ಕಿ ಉಕ್ಕಿ ಬರ್ತಾ ಇದೆ. ಎಲ್ಲ ಕಡೆಯಿಂದಲೂ ನೀರು ಉಕ್ಕಿ ಆ ಪ್ರವಾಹ ಬರ್ತಾ ಇದಂತೆ. ಪ್ರವಾಹ ಇಟ್ ಫ್ಲೋಸ್ ಟುವರ್ಡ್ಸ್ ಒಂದು ಡೈರೆಕ್ಷನ್ಗೆ ಹೋಗುತ್ತೆ ಅದು. ಸೊ ಅದು ಸಾಮಾನ್ಯವಾಗಿ ಈ ಬೋಟಿಂಗ್ ಶಿಪ್ ಇವು ಹೋಗೋರಿಗೆ ಎಲ್ಲರೂ ದೇ ಗೋ ವಿತ್ ದ ಟೈಡ್, ಸ್ವಿಮ್ ವಿತ್ ದ ಟೈಡ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಅದು ಕಾಮನ್ ಸೆನ್ಸ್. ಸೊ ಪ್ರವಾಹ ಯಾವ ಕಡೆ ಇರುತ್ತೋ ಆ ದಿಕ್ಕಿನಿಂದ ನಾವು ಹೋಗೋದು. ಪ್ರವಾಹದ ದಿಕ್ಕಲ್ಲಿ ನಾವು ದೋಣಿ ಇಲ್ಲಯ್ಯೋ ಶಿಪ್ಪೋ ಬೋಟೋ ಏನೋ ಆರ್ ಈಜಾಡೋದು. ಈಜಾಡೋದು ಇನ್ನೂ ಕಷ್ಟ. ಈಜಾಡ್ಬೇಕಂದ್ರೆ ವಿತ್ ದ ಕರೆಂಟ್ ಹೋಗಬೇಕು, ಹೊತ್ತು ಅಗೇನ್ಸ್ಟ್ ದ ಕರೆಂಟ್ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಸೊ ಏನಾಗತ್ತೆ ಅಗೇನ್ಸ್ಟ್ ದ ಕರೆಂಟ್ ಇಫ್ ಯು ವಾಂಟ್ ಟು ಸ್ವಿಮ್, ಎದುರಾಗಿ ಹೋದ್ರೆ ಏನಾಗತ್ತೆ ಅಂದ್ರೆ ಫೋರ್ಸ್ ಇಸ್ ಟೂ ಮಚ್. ನಾವು ಎಂಥದ್ದವ್ರು, ಅಲ್ಪ ನಾವು ಮಾನವರು, ಅಲ್ಪ ಶಕ್ತಿ ಇರುವಂತ ನಮಗೆ ಕೈಗಳಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಲ್ಲಿ ಪ್ರವಾಹದ ಪ್ರವಾಹ ಏನದು ಸೂಸಿ ಬಹುನದಿ ಉಕ್ಕಿ ಬರುವಂತ ಸಣ್ಣ ಪುಟದಲ್ಲಿ ಉಕ್ಕಿ ಬರುವಂತ ಪ್ರವಾಹಕ್ಕೆ ಎದುರಾಗಿ ಹೋಗಬೇಕಂದ್ರೆ ಅದು ಈಜಿ ಬೇಕಂದ್ರೆ ಏನಾಗತ್ತೋ ಸ್ವಲ್ಪ ದೂರ ಹೋಗ್ಬೋದ ಏನೋ, ಮತ್ತೆ ಏನಾಗತ್ತೆ ಕೈ ಸೋತು ಹೋಗುತ್ತೆ ಅಂದ್ರೆ ಕೈ ನೋವಾಗತ್ತೆ. ಯು ಕೆನಾಟ್ ಇಟ್ಸ್ ಇಂಪಾಸಿಬಲ್ ಟು ಸ್ವಿಮ್ ಅಕ್ರಾಸ್ ದ ಕರೆಂಟ್. ಏನ್ ಮಾಡ್ತೀವಿ, ಮುಳುಗಿ ಆ ಒಂದು ಈಜು ಅದನ್ನ ನಿಲ್ಸಿಬಿಟ್ರೆ ಆ ದೊಡ್ಡ ನದಿಯಲ್ಲಿ ನಾವು ಆಗೋದು ಮುಳುಗಿ ಹೋಗ್ಬಿಡ್ತೀವಿ. ಅಂದ್ರೆ ಏನಾಗತ್ತೆ ಅದಕ್ಕೆ ಅಂತ ಒಂದು ಹರಿಗೋಲ್ ಏನಾದ್ರು ಚಿಕ್ಕದು ತಗೊಂಡು ಹೋಗ್ಬೇಕು ಅಂದ್ರೆ ಚಿಕ್ಕದು ದೋಣಿ ಆಗಲಿ ಏನೇ ಆಗಲಿ ಅದು ಪ್ರವಾಹ ಜಾಸ್ತಿ ಇದ್ರೆ ಇಟ್ಸ್ ನಾಟ್ ಪಾಸಿಬಲ್ ಟು ಸ್ವಿಮ್ ಅಕ್ರಾಸ್ ಆಗ್ಬಿಡತ್ತೆ. ಅಂಬಿಗನೆ ಬರಬೇಕು. ಆ ತರ ಒಂದು ದೇವರ ಚಿಂತನೆಯಿಂದ ಸ್ವಲ್ಪ ಹೋಗ್ಬೋದು ನಾವು ದೇವರ ಚಿಂತನೆಗಾಗಿದೆ. ಅದು ಇಲ್ಲಿ ಪ್ರಸಕ್ತ ಇಲ್ಲ. ಇಲ್ಲಿ ಹೇಳೋದು ಗೋಯಿಂಗ್ ವಿತ್ ದ ಫ್ಲೋ ಅಂಬುದನ್ನ ಮಾತ್ರ ಎಕ್ಸಾಂಪಲ್ ತಗೊಂಡಿದ್ದಾರೆ. ಆಸ್ ಈಜುವನಿಗೆ ತಗೊಂಡಿದ್ದಾರೆ. ಹಾಗೇನೆ ದೈತ್ಯರು ಮಾಡುವಂತ ಕೆಲಸಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಸೋತು ಮುಳುಗುವ ಹರಿಯ ಬಿಟ್ಟವನು ಅಂತ. ಇಲ್ಲಿ ಹರಿಯ ಬಿಟ್ಟವನು ಅಂತ ಹೇಳುವ ಮೂಲಕವಾಗ ಹರಿ ಎಂಬುವ ಶಬ್ದವನ್ನ ಎರಡು ರೀತಿಯಾಗಿ ಬಳಸ್ತಾ, ಒಂದು ಆ ಹರಿವನ್ನ ನದಿಯ ನದಿ ಹರಿಯುತ್ತಾ ಇರುತ್ತೆ, ಆ ಹರಿವನ್ನ ಹರಿವ ಆ ಒಂದು ಫ್ಲೋ ಇರುತ್ತಲ್ಲ ಅದಕ್ಕೆ ಹರಿಯೋದು ನದಿಯ ಹರಿಯತ್ತ, ಆ ಹರಿಯುವ ಆ ಡೈರೆಕ್ಷನ್ ಅನ್ನ ಬಿಟ್ಟವನು ಅಂತ ಒಂದು ಅರ್ಥ. ಇನ್ನೊಂದು ಹರಿಯ ಬಿಟ್ಟವನು, ಹರಿ ಅಂದ್ರೆ ಅಂತರ್ಯಾಮಿಯಾದ ಭಗವಂತನನ್ನ ಬಿಟ್ಟವನು. ಅದೇನು ಭಗವಂತನನ್ನ ಬಿಡ್ಲಕ್ ಆಗತ್ತ ಅಂದ್ರೆ ಭಗವಂತನನ್ನ ಬಿಡ್ಲಕ್ ಆಗೋದಿಲ್ಲ. ಭಗವಂತ ಎಲ್ಲಾ ಕಡೆನ ಇರುವವನೇ, ಅವನು ಅವನನ್ನ ಬಿಡ್ಲಕ್ಕೆ ಸಾಧ್ಯ ಇಲ್ಲ. ಬಿಟ್ಟವನು ಅಂದ್ರೆ ಅವನನ್ನ ಮರೆತವನು. ಏನು ಮರೆಯೋದು, ನಾವು ಮರೀತಾ ಇರ್ತೀವಲ್ಲ ಆಗ ಅಂದ್ರೆ ಇಲ್ಲ ಮರೆಯುವನು ಅಂದ್ರೆ ಹೇಳ್ತಾರೆ ಕ್ಲೇಶ ನೈದುವ ಅನಾದಿಯಲ್ಲಿ ಸರ್ವೇಶ ಕ್ಲಿಪ್ತಿಯ ಮಾಡಿರುವುದ ಬಿಟ್ಟಾಸೆಯಿಂದಲೇ ಅನ್ಯಸಾರಾಧಿಸುವ ಮಾನವ. ಅಂದ್ರೆ ದೇವರ ಬಗ್ಗೆ ತಿಳ್ಕೊಳ್ಳೋದಿಲ್ಲ. ಏನು ತಿಳ್ಕೊಳ್ಳೋದಿಲ್ಲ, ಇಷ್ಟು ತನಕ ಬಂದದ್ದೇ ಹೇಳ್ತಾರೆ, ಹಿಂದೆ ಬಂದದಕ್ಕೆ ಕಂಪ್ಲೀಟ್ ಆಪೋಸಿಟ್. ದೇವರ ಫಸ್ಟ್ ಸಂಧಿಯಿಂದ ಕರುಣಾಳು ಅಂಬೋದು ತಿಳ್ಕೊಂಡಿಲ್ಲ. ದೇವರು ಕರುಣಾಮಯ ಅಂಬೋದು ತಿಳ್ಕೊಂಡಿಲ್ಲ. ದೇವರು ಆ ಒಂದು ವ್ಯಾಪ್ತನಾಗಿದ್ದಾನೆ ಎಂಬುದು ತಿಳ್ಕೊಂಡಿಲ್ಲ. ದೇವರು ನಮ್ಮ ಕರ್ಮಗಳನ್ನ ಅವನು ಉಳಿಸ್ತಾನೆ ನಮ್ಗೆ ಅಂಬೋದನ್ನು ತಿಳ್ಕೊಂಡಿಲ್ಲ. ಅವನು ಆ ದೇವರು ನಮ್ಗೆ ಕಾಣಿಸೋದಿಲ್ಲ. ದೇವ್ರು ಕಾಣಿಸ್ತೇ ಇದ್ರು ಆ ಒಂದು ಗುರು ಹಿರಿಯರು ಆ ದಾಸರು ನಮ್ಮ ರಾಯರು ಮುಂತಾದವರು ಮೂಲಕವಾಗಿ ತೋರಿಸ್ತಾರೆ ಅವ್ರ ಮಹಿಮೆಗಳನ್ನ. ದೊಡ್ಡವರು ತೋರಿಸ್ತಾರೆ, ನಮ್ಮ ಆಚಾರ್ಯರು ಬಂದಾಗ ನಾಹಂ ಕರ್ತ ಹರಿಕರ್ತ ಅಂತ ಅವರೇ ಅವ್ರು ಎಲ್ಲ ಮಾಡುವಂತ ಅವರೇ ಹಾಗೆ ಹೇಳ್ತಾರೆ. ಸೊ ಅದೂ ನಾವು ಬಿಟ್ಟು ಬಿಡ್ತೀವಿ, ನಾಹಂ ಕರ್ತ ಹರಿಕರ್ತ ಅದೂ ಬಿಟ್ಟು ಬಿಡ್ತೀವಿ. ಸುಮ್ಮನೆ ಹೇಳ್ತೀವಿ ಹೊತ್ತು ಅದನ್ನು ಬಿಟ್ಟು ಬಿಡ್ತೀವಿ, ಎಲ್ಲ ಬಿಟ್ಟು ಏನ್ ತಿಳ್ಕೊಂಡಿರ್ತೀವಿ ದೇವರೇ ಮಾಡಿದಾನಂದ್ರೆ. ಇಲ್ಲಿ ಪೂರ್ತಿ ಇಲ್ಲಿ ವ್ಯಾಖ್ಯಾನಕಾರರು ಎಲ್ಲವನ್ನೂ ತರ್ತಾರೆ. ಏನ್ ತರ್ತಾರಂದ್ರೆ ಹೇಗೆ ದೇವರು ಕರುಣಾಳು ಎಂಬುದಿಂದ ತರ್ತಾರೆ. ಪೂರ್ತಿ ಚಂದಾಗೆ ನಾವು ತಿಳ್ಕೊಂಡ್ರೆ ಅನ್ಯರ ಆರಾಧನೆ ಮಾಡೋದಿಲ್ಲ ಅಂಬುದಕ್ಕೆ. ಏನು ಪೂರ್ತಿ ತಿಳ್ಕೊಳ್ಳೋದು ಅಂದ್ರೆ ಕರುಣಾಮಯ ಅಂತ ನಾವೆಲ್ಲ ಹೇಳ್ತೀವಿ, ದೇವರು ಕರುಣಾಳು 32 ಪದ್ಯಗಳಿಂದ ಕರುಣಾಳು ಅಂತ ತಿಳ್ಕೊಂಡಿದ್ದೀವಿ. ಅದು ಮಾತ್ರ ಇಲ್ಲ, ಇಲ್ಲಿ ಈ ಪ್ರವಾಹ ನದಿ ಪ್ರವಾಹ ಹೇಳ್ತಾರಲ್ಲ, ಈ ನದಿ ಪ್ರವಾಹ ಅಂಬುದು ಆ ಕಾಲರೂಪವಾದಂತ ಭಗವಂತನನ್ನ ಹೇಳತ್ತಂತ. ಕಾಲರೂಪವಾದಂತ ಭಗವಂತನೇ ನದಿಯಾಗಿದ್ದಾನೆ. ಆ ಪ್ರವಾಹ ಅಂದ್ರೆ ಏನು, ನದಿ ಪ್ರವಾಹ ಬೇರೆ ಇಲ್ಲ, ನದಿ ಭಗವಂತನಲ್ಲಿ ಭಗವಂತ ಕಾಲರೂಪಿಯಾಗಿದ್ದಾನೆ. ಅವನ ಸಂಕಲ್ಪ ಅಂಬುದು ಪ್ರವಾಹ ಅಂತ. ದೇವರು ಬೇರೆ ಇಲ್ಲ, ದೇವರ ಸಂಕಲ್ಪ ಬೇರೆ ಇಲ್ಲ, ಒಂದೇ. ಆ ನೀರೇ ಪ್ರವಾಹದಂತೆ ಬರ್ತಾ ಇದಲ್ಲ. ಹಾಗೆ ದೇವರು ಒಂದೊಂದು ಕಾಲದಿಂದ ಪ್ರವಾಹ ರೂಪವಾಗಿ ಅವನ ಸಂಕಲ್ಪ ಅಂತ. ಏನು ದೇವರ ಸಂಕಲ್ಪ ಅಂದ್ರೆ, ಮೊಟ್ಟ ಮೊದಲು ಅವನು ಇಚ್ಛೆ, ಅವನು ಸ್ವತಂತ್ರ ಅವನಲ್ಲಿ ಫಸ್ಟ್ ಮೊಟ್ಟ ಮೊದಲು ಇರಬೇಕಾದದ್ದು ಕರುಣಾ ಅಂತ ನಾವು ಹೇಳ್ತೀವಿ. ಏನು ಕರುಣಾ ಅಂದ್ರೆ, ಇವಾಗ ಈ ಜನ್ಮ ಕೊಟ್ಟದ್ದು ಮಾತ್ರ ಕರುಣಾ ಅಲ್ಲ ಅಂತ. ಮೊಟ್ಟ ಮೊದಲು ನಮ್ಗೆ ಒಂದು ಈ ಸಂಸಾರಕ್ಕೆ ತಂದಾನಲ್ಲ, ಅದು ಕರುಣದಿಂದ, ಕರುಣದಿಂದ ಕೊಟ್ಟದ್ದು ಸಂಸಾರ. ಸಂಸಾರಕ್ಕೆ ನಮ್ಗೆ ತರುವುದೇ ಒಂದು ಕರುಣೆ ಅಂತ. ಯಾಕೆ ಯಾಕೆ ನಾವು ಸುಜೀವಿಗಳೇ, ಜ್ಞಾನ ಆನಂದದಿಂದ ನಾವು ಇರೋರ್ತಾನೆ. ಸೊ ದೇವರು ನಮ್ಮಲ್ಲಿ ಇದ್ದು ಮಾಡಿಸ್ದಾನಂದ್ರೆ ಇಲ್ಲ ಅಂತ ಹೇಳ್ತಾರೆ. ದೇವರಿಗೆ ಮಾಡಿಸಬೇಕು ಅಂಬೋದು ಏನೇನೂ ಇಲ್ಲ. ನಾವು ಹಾಗೆ ಬಿದ್ದಿರಿದ್ರು ಅವನು ಅದನ್ನ ನೋಡ್ತಾ ಇರ್ಬೋದು. ಬಟ್ ಅವನ ಸಂಕಲ್ಪ, ಅವನು ಸಂಕಲ್ಪ ಮಾಡಿದ್ದಾನೆ, ಇಚ್ಛೆ ಮಾಡಿದ್ದಾನೆ. ಇಚ್ಛೆ ಮಾಡಿ ಅವನು ಏನು ಇಚ್ಛೆ ಮಾಡಿದ್ದ ಅಂದ್ರೆ, ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅವನು ಇಚ್ಛೆ ಮಾಡಿದ್ದಾನಂತ. ಆದ ಕಾರಣದಿಂದ ಆಗುತ್ತಂತ. ಸೊ ಇಚ್ಛೆ ಮಾಡಿಸಿ ಅವನು ಅದು ಅದು ಜೀವನಲ್ಲಿ ಆ ಇಚ್ಛೆ ಆ ಜೀವನಿಗೆ ಆ ಸಂಬಂಧ ಅಸೃಜ್ಯ ಸ್ಥಿತಿಯಿಂದ ಒಂದು ಕಾಲದ ಅಸೃಜ್ಯ ಸ್ಥಿತಿಯಿಂದ ಶುದ್ಧ ಸ್ಥಿತಿಗೆ ತರೋದು. ಶುದ್ಧ ಸ್ಥಿತಿಗೆ ತರಬೇಕು ಅಂದ್ರೆ ಅವನು ಏನು ಮಾಡ್ತಾನಂತ, ಮಾಡಬೇಕಾಗಿಲ್ಲ, ಇದನ್ನು ಮಾಡ್ತಾನಂತ. ಆ ಒಂದು ಲಿಂಗ ದೇಹದ ಉಪಚಯನ್ನ ಮಾಡಿ ಅಲ್ಲಿ ಒಂದೊಂದು ಆವರಕವಾಗಿರುತ್ತೆ. ಅವನ ಇಚ್ಛೆ ಅಂಬೋದು ಮೊಟ್ಟ ಮೊದಲ ಆವರಕವಾಗಿರುತ್ತೆ. ಸೊ ಆ ಇಚ್ಛೆಯನ್ನ ಇಚ್ಛೆ ಮಾಡುತ್ತಾನೆ, ನಿಮ್ಗೆ ಸಂಸಾರಕ್ಕೆ ತರ್ತೀನಿ ಅಂತ ಇಚ್ಛೆ ಮಾಡುತ್ತಾನೆ. ಆ ಇಚ್ಛೆ ಮಾಡಿದ ತಕ್ಷಣ ಆ ಪ್ರಕೃತಿ, ಆ ಮೂಲ ಪ್ರಕೃತಿಯಾದಂತ ಆ ಲಕ್ಷ್ಮೀ ದೇವಿ ಮೂಲಕವಾಗಿ ಆ ಒಂದು ಸಂಬಂಧವನ್ನ ಕೊಡ್ತಾನೆ. ಆಮೇಲೆ ಲಿಂಗದೇಹ ಉಪಚಯ ಮಾಡಿಸಿ ಅಲ್ಲಿ ಲಿಂಗದೇಹದಲ್ಲಿ ಕರ್ಮ ಕೂತಿರುತ್ತೆ. ತೃತೀಯ ಪರಿಚ್ಛೇದದಲ್ಲಿ ಆ ಕರ್ಮ ಅಂಬೋದು ಕೂತಿರುತ್ತೆ, ಜಡವಾದ ಕರ್ಮ. ಅದನ್ನನ್ನು ಅವನು ಬಂದು ಅಂಕುರದಂತೆ ಒಡೆಸಿ, ಅಂಕುರ ಬರುವಂತೆ ಮಾಡಿ ಈ ಸಂಸಾರಕ್ಕೆ ನಮ್ಗೆ ತರುವುದು ಅವನ ಕಾರುಣ್ಯ ಅಂತ ಹೇಳ್ತಾರೆ. ತಂದಾಗಲೇ ಎವ್ರಿಥಿಂಗ್ ಇಸ್ ಅವನ ಸಂಕಲ್ಪ ಪ್ರಕಾರ. ಆ ಕಾಲನಾಮಕ ಭಗವಂತ ಪ್ರತಿಯೊಂದು ಕಾಲಕ್ಕೇನು ಎಲ್ಲೆಲ್ಲಿ ಬರಬೇಕು, ಹೇಗೆ ಬರಬೇಕು, ಯಾವ ಯಾವ ಜನ್ಮ, ಯಾವ ಯಾವ ಕರ್ಮ, ಏನೇನಾಗಬೇಕು, ಎವ್ರಿಥಿಂಗ್. ಸೊ ಅದು ಒಂದು ದೊಡ್ಡ ಪ್ರವಾಹಕ್ಕೆ ಹೇಳ್ತಾರೆ. ಅಷ್ಟು ಒಂದು ದೊಡ್ಡ ಪ್ರವಾಹ ಅವನೇ ಸ್ವತಂತ್ರವಾಗಿ ಎಲ್ಲ ಕೊಡೋವಾಗ ನಮಗೆ ಅವನು ಕೊಟ್ಟದ್ದನ್ನು, ತೇನ ಗಟ್ಟೇನ ಬುಂದಿತ ಅಂತ ಹೇಳ್ತಾರೆ, ಅವನು ಕೊಟ್ಟದ್ದನ್ನ ಸ್ವೀಕಾರ ಮಾಡಿ ಅವನು ಇಟ್ಟಂಗೆ ಅಂದ್ರ ಹಾಗೆ ಸುಮ್ಮನೆ ಕೂತಿರೋದಂತಿಲ್ಲ. ಅವನು ಭಗವಂತನ ಆಜ್ಞೆ, ಭಗವಂತನ ಆಜ್ಞೆ ಎಂಬುದು ಏನೋ ಒಂದು ಆರ್ಡರ್ ಮಾಡಿದ್ದಾನೆ. ಆಜ್ಞೆ ಎಂಬುದು ನಮ್ಗೆ ಬೇರೆ ಶಬ್ದ ಇಲ್ಲ, ಭಗವತ್ ಆಜ್ಞೆ ಅಂತೀವಿ. ಭಗವಂತನ ಆಜ್ಞೆ ಎಂಬುದು ನಮಗೆ ಆ ಪ್ರಸಾದ ರೂಪ ಆಗುತ್ತೆ. ಈ ಪ್ರಸಾದ ಯಾಕೆ ಅಂದ್ರೆ ಅವನ ಆಜ್ಞೆ ಸ್ಮೃತಿ, ಶ್ರುತಿ ಸ್ಮೃತಿಯಲ್ಲಿ ಅಂದ್ರೆ ಬೇಸಿಕಲಿ ಅವನು ಇಟ್ಟ, ಬಿಕಾಸ್ ನಮ್ಗೆ ಗೊತ್ತಿಲ್ಲ ಯಾವ್ದು ಮಾಡಿದ್ರೆ ಏನಾಗತ್ತೆ, ಹೇಗೆ ಮಾಡಬೇಕು, ಏನು ಗೊತ್ತಿಲ್ಲ. ಸೊ ಅವನೇ ತರ್ತಾನೆ ನಮ್ಗೆ, ಅವನೇ ತಂದು ಈ ಧರ್ಮ ಪ್ರಕಾರ ನಡೆಯುವಂತೆ ಮಾಡ್ತಾನೆ. ಧರ್ಮ ಏನು ಅಂತಾನು ತೋರ್ಸ್ತಾನೆ. ಯಾಕೆ ತೋರ್ಸ್ಬೇಕು, ಅವನೇ ಮಾಡ್ತಾ ಇದ್ದಾನಲ್ಲ, ಯಾಕೆ ತೋರ್ಸ್ಬೇಕು ಅಂದ್ರೆ ನಮ್ಗೆ ಅವಾಗ ಭರವಸೆ ಬರಲಿಕ್ಕೆ, ನಮ್ಗೆ ಅವನೇ ಕರ್ಕೊಂಡು ಹೋಗ್ತಾ ಇದ್ದ ಈ ಪ್ರವಾಹದಲ್ಲಿ. ಆ ಪ್ರವಾಹ ಜೊತೆಯಲ್ಲಿ ಈಜುವವರಿಗೆ ಅದೇ ಹೋಗ್ತಾ ಇದ್ರು. ಇದ್ರೆ ನಮ್ಗೆ ಒಂದು ಭರವಸೆ, ದಡವನ್ನ ಮುಟ್ಟುತ್ತೀರಿ ಅಂತ ಭರವಸೆ ಬರುತ್ತೆ. ಸೊ ಹಾಗೇನೆ ಈ ಶಾಸ್ತ್ರಗಳು ಎಲ್ಲವೂ ನಮ್ಗೆ ತೋರಿಸಿ ಕೊಡುತ್ತೆ. ಹೀಗೆ ನಾವು ರೈಟ್ ಡೈರೆಕ್ಷನ್ ಹೋಗ್ತಾ ಇದ್ದೀವಿ, ಆ ದಡವನ್ನ ಸೇರ್ತೀವಿ ಎಂಬುದನ್ನ ತೋರಿಸಿಕೊಳ್ತಾ ಇದ್ದ. ಸೊ ಹೀಗೆ ಅವನು ಹಾಕಿದ ಪ್ರವಾಹ ಇದೆ. ಅವನು ಹಾಕಿರೋವಾಗ ಏನೋ ಒಂದು ಆ ಕೆಟ್ಟ ಕಾಮನೆ, ಕೆಟ್ಟ ಇದು, ಯಾಕೆಂದ್ರೆ ಇತರರನ್ನು ನೋಡ್ತೀವಿ, ನೋಡ್ತಿರೋ ಜನರನ್ನ ನೋಡ್ತೀವಿ. ಸೊ ಅಂದ್ರೆ ಕಾಮನೆ ಮಾಡಬಾರ್ದ, ಶುಡ್ ಬಿ ನಾಟ್ ಟ್ರೈ, ಶುಡ್ ಬಿ ನಾಟ್ ಮೇಕ್ ಅ ಪ್ರಯತ್ನ ಟು ಇಂಪ್ರೂವ್ ಅವರ್ಸ್ ಅಂದ್ರೆ ಶೋರ್ ಮಾಡ್ಬೋದು. ಅದು ಧರ್ಮಕ್ಕೆ ಅನುಗುಣವಾಗಿ ಇದ್ರೆ ಅವಶ್ಯ ಮಾಡ್ಬೇಕು. ದೇವರು ನಮ್ಗೆ ಕೊಟ್ಟಿರುವಂತದ್ದನ್ನ ನಾವು ದೇವರ ಅನುಗ್ರಹದಿಂದ ಬೆಳೆಸ್ಕೋಬಹುದು. ಬಟ್ ಆ ಫಲ, ಅದ್ರಲ್ಲಿ ಇರುವಂತ ಫಲದ ಆಸೆಯಿಂದ ಹೋಗೋದಿಲ್ಲ. ಹಿಂದಿನ ಪದ್ಯದಲ್ಲಿ ಸಂಕಲ್ಪ ತ್ಯಾಗ ಹೇಗೆ ಮಾಡಬೇಕು, ಫಲದಲ್ಲಿ ಅಪೇಕ್ಷೆ ಬಿಡಬೇಕು. ನಾವು ಫಲದಲ್ಲಿ ಸ್ವತಂತ್ರ ಇಲ್ಲ, ನಮ್ಗೆ ಬಿಡಬೇಕು ಅಂದ್ರೆ ಅದು ನಮ್ಮ ವಶದಲ್ಲೇ ಇಲ್ಲ. ಆ ಸ್ವತಂತ್ರ ಫಲದಲ್ಲಿ ನಮ್ಗೆ ಸ್ವಾಮಿತ್ವ ಸ್ವತಂತ್ರ ಇಲ್ಲ. ಸೊ ಯಾರೋ ಏನೋ ಮಾಡ್ತಾರಂತ ನಾವು ಮಾಡೋಣ ಅಂದ್ರೆ ಆಗಲ್ಲ. ಆ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆ ಇದೆಲ್ಲ ಮಾಡ್ತಾ ಇದ್ರೆ ಏನು ಆಗೋಲ್ಲ ಅಂತ ನಮ್ಗೆ ತೋರುತ್ತೆ. ನಮ್ಮ ದೇವ್ರ ವಿಷ್ಣು ಪೂಜೆ ಹಿಂದಿನ ಪದ್ಯದಲ್ಲಿ ಆ ಪತಿಯೊಡನೆ ಮನೆ ಬಂದ ತೆರದಲ್ಲಿ ಹೇಳ್ತಾರಕ್ಕ, ಅದಕ್ಕೆ ಆಪೋಸಿಟ್ ಇದು. ದೇವರಲ್ಲಿ ಮಾಡೋದು ಏನೂ ಆಗಲ್ಲ, ಅವಳಿಗೆ ಇನ್ನೂ ಬೇಕಾಗಿರುತ್ತೆ, ಇನ್ನೂ ಬೇಕಾಗಿರುತ್ತೆ ಅಂತ. ಸೊ ಯು ಗೋ ಎಲ್ಸ್ವೇರ್. ಸೊ ಅದಕ್ಕೆ ಹೇಳ್ತಾರೆ, ಆ ದೇವರು ಎಂಬ ಪತಿಯನ್ನ ಬಿಟ್ಟು ಇತರರಿಗೆ ಹೋಗೋದು, ಇತರರಿಗೆ ಹೋಗೋದು ಅಂದ್ರೆ ಅನ್ಯ ದೇವತೆಗಳಿಗೆ ಹೋಗೋದು, ಅನ್ಯ ದೇವತೆಗಳಿಗೆ ಹೋಗೋದು ಯಾವುದು, ಆಸೆಯಿಂದ, ಕೆಟ್ಟ ದುರಾಸೆಯಿಂದ. ನಮ್ಗೆ ಅದು ಬೇಕು ಇದು ಬೇಕು ಅಂತ, ಅದು ಬೇಕು ಇದು ಬೇಕು, ಯಾವುದೇ ಬೇಕಾದ್ರೂ ಆ ನನ್ನ ಬೇಡಿದರ ಎನ್ನೊಡೆಯನೆ ಬೇಡುವೆ ಅಂತ ಹೇಳ್ತಾರಲ್ಲ, ಅವನಿಗೆ ಹತ್ರ ಹೋಗಿ ಕೇಳಬೇಕು. ಅದನ್ನ ಬಿಟ್ಟು ಈ ಒಂದು ದುಷ್ಟ ದೇವತೆಗಳ ಹತ್ರ ಹೋಗುವುದು, ಯಾವುದು ದುಷ್ಟ ದೇವತೆ ಏನು, ಸರಿಯಾದ ದೇವತೆ ಏನು, ಇದನ್ನೇ ಈ ಪದ್ಯಕ್ಕೆ ಬಂದಾಗ ಶ್ರದ್ಧಾಶ್ರಯ ವಿಭಾಗ ಅಂತ ಗೀತೆಯಲ್ಲಿ ಬರುತ್ತೆ. ಗೀತೆಯಲ್ಲಿ ಹೇಗೆ ಕೊಚ್ಚನ ಅರ್ಜುನನ ಪ್ರಶ್ನೆನು ಬರುತ್ತೆ, ತುಂಬಾ ಶ್ರದ್ಧೆಯಿಂದ ಅವ್ರು ನಾವು ಹೇಳ್ತೀವಿ ನಮ್ಗೆ ಇದಾಗತ್ತೆ. ಇಟ್ ಈಸ್ ನಾಟ್ ಲೈಕ್ ವಿಷ್ಣು ಭಕ್ತರು ನಾವು ನಮ್ಗೆ ಇದಾಗಲ್ಲ ಅಂತಿಲ್ಲ, ನಮ್ಗೇನೋ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಏನ್ ಹೇಳ್ತಾರಂದ್ರೆ ಗೀತೆಯಲ್ಲಿ ಶ್ರದ್ಧಾಶ್ರಯ ಅಂತ ಹೇಳಿ ಆ ಶ್ರದ್ಧೆ ಏನು, ಶ್ರದ್ಧೆ ಅಂದ್ರೆ ನಂಬಿಕೆ, ದೇವರಿದ್ದಾನೆ ಅಂಬೋ ನಂಬಿಕೆ, ಆ ಯಾವುದೇ ವಿಷಯದಲ್ಲಿನು ನಂಬಿಕೆ. ಈ ನಂಬಿಕೆನು ಮೂರು ರೀತಿಯಾಗಿ ಇದೆ ಅಂತ ಹೇಳ್ತಾರೆ, ಸಾತ್ವಿಕ ನಂಬಿಕೆ, ರಾಜಸಿಕ ನಂಬಿಕೆ, ತಾಮಸಿಕ ನಂಬಿಕೆ, ಮೂರು ರೀತಿಯಾಗಿ ಇದೆ ಈ ನಂಬಿಕೆ ಅಂಬೋದು ಅಂತ ಹೇಳ್ತಾರೆ. ಮೂರು ರೀತಿ ಮಾತ್ರ ಇಲ್ಲ, ಇದು ಬಂದು ನಮ್ಗೆ ಮನಸ್ಸಿನಿಂದ ಬರುವಂತ ನಂಬಿಕೆ ಒಂದು, ಇನ್ನೊಂದು ನಮ್ಮ ಸಹಜವಾಗಿ ನಮ್ಮ ಸ್ವರೂಪಭೂತವಾದ ನಂಬಿಕೆ ಶ್ರದ್ಧೆ ಎಂಬುದು ಇದೆ ಅಂತ ಹೇಳ್ತಾರೆ. ಸೊ ಮೇಲಿಂದ ಮೇಲೆ ನಾವು ನೋಡಿ ಯಾರನ್ನು ಇವರು ಸಾತ್ವಿಕರು ಇವರು ರಾಜಸಿಕರು ಅಂತ ಲೇಬಲ್ ಹಾಕೋ ಹಂಗಿಲ್ಲ, ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಾರೆ. ಬಟ್ ಒಂದು ಗಮನಕ ಮಾತ್ರ ಕೊಡ್ತಾರೆ, ಏನಂದ್ರೆ ಸಾತ್ವಿಕರು ಎಂಥ ಪೂಜೆಯನ್ನ ಮಾಡ್ತಾರೆ, ಯಾರನ್ನ ಪೂಜೆ ಮಾಡ್ತಾರೆ, ಹೇಗೆ ಪೂಜೆ ಮಾಡ್ತಾರೆ, ಎರಡನ್ನು ಕೊಡ್ತಾರೆ. ಸಾತ್ವಿಕರು ಯಾರನ್ನ ಪೂಜೆ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ, ಆಚಾರ್ಯ ಹೇಳ್ತಾರೆ ಈ ಭಾಗವತದಲ್ಲಿ ಬರುತ್ತೆ, ಎಂಟು ರೀತಿಯಾದ ದೇವಗಣ ಇದೆ ಅಂತ ಹೇಳ್ತಾರೆ. ದೇವಗಣ ದೇವತಾಗಣ ಎಂಟು ರೀತಿಯಾಗಿ ಇದೆ ಅಂತ ಹೇಳ್ತಾರೆ. ಫಸ್ಟ್ ಇರೋದು ಏನು ಅಂದ್ರೆ ಸಾತ್ವಿಕರು ಮಾಡುವಂಥದ್ದು, ನಾವು ಹೇಳ್ತೀವಲ್ಲ ತತ್ವಾಭಿಮಾನಿ ದೇವತೆಗಳು ಅಂತ, ತತ್ವಾಭಿಮಾನಿ ದೇವತೆಗಳ ಪಟ್ಟಿಯಲ್ಲಿ ಇರುತ್ತೆ ಈ ಪಟ್ಟಿ ಇರುತ್ತೆ, ಆ ಒಂದು ಲಿಸ್ಟ್ ಇರೋದು ಇರೋರು ಎಲ್ಲರೂ ತತ್ವಾಭಿಮಾನಿ ದೇವತೆಗಳು. ಜಸ್ಟ್ ಬಿಕಾಸ್ ಈ ಪಟ್ಟಿಯಲ್ಲಿ ಇರುವಂತ ದೇವತೆ ಕುಬೇರ ಇದ್ದಾನೆ, ಈಗ ನಾನು ಕುಬೇರ ಪೂಜೆ ಮಾಡಿ ಕುಬೇರನೇ ಶ್ರೇಷ್ಠ, ಕುಬೇರ ದುಡ್ಡು ಕೂಡ ಅದು ಇದು ಅಂತ ಮಾಡೋದಲ್ಲ, ಕುಬೇರನಿಗೆ ಅದು ತೃಪ್ತಿ ಆಗೋದಿಲ್ಲ. ಕುಬೇರ ಉತ್ತರ ದಿಕ್ಕಿಗೆ ದಿಕ್ಪಾಲನಾಗಿ ಆ ನಾರಾಯಣನ ಅಧೀನವಾಗಿ ಇದ್ದಾನೆ ಅಂತ ಆ ಒಂದು ದೇವರ ಚಿಂತನೆ, ಆ ದೇವರ ಸೇವಕ ಅಂಬೋ ಚಿಂತನೆಯಿಂದ ಅದನ್ನ ಮಾಡೋದು ಒಂದು. ಇನ್ನೊಂದು ಆ ಫಲಕಾಮನೆಯನ್ನು ಬಿಟ್ಟು ಮಾಡೋದು, ನನಗೆ ದುಡ್ಡು ಬೇಕು ಕುಬೇರನಿಗೆ ಮಾಡಬೇಕು ಅಂತ ಇದೆ ಅಲ್ಲಿ. ಆ ದುಡ್ಡು ಬೇಕಾದ್ರೂ ಹರಿನಾಮವನ್ನು ತಕ್ಕೊಂಡು ಹರಿಗೆನೆ ಅದು ಕುಬೇರ ಅಂಬೋ ಶಬ್ದ ಅಂತ ತಿಳ್ಕೊಂಡು ಮಾಡಬೇಕು ನಾವು. ಅಂದ್ರೆ ಕಾಮ್ಯ ಕರ್ಮಗಳನ್ನ ಬಯಸಬಾರದು, ಬಯಸಬೇಕಾದ ಅವಶ್ಯಕತೆ ನಮ್ಗೆ ಬಂದಾಗಲೂ ಅಲ್ಲಿ ಹರಿಯನ್ನೇ ಇಟ್ಟುಕೋಬೇಕು. ಈ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗ ಮತ್ತು ಪಿತೃದೇವತೆ ಪಿತೃಗಣ ದೇವತೆಗಳು, ಪಿತೃಗಳನ್ನು ಡೈರೆಕ್ಟ್ ಆಗಿಲ್ಲ ನಮ್ಗೆ, ಪಿತೃಗಣ ದೇವತೆ ಒಳಗೆ ವಸುರುದ್ರ ಆದಿತ್ಯ ದೇವತೆಗಳ ಪಿತೃಗಣ ಬೇರೆ, ತತ್ವಾಭಿಮಾನಿ ದೇವತೆಗಳ ಗಣ ಬೇರೆ. ಪಿತೃಗಳಿಗೆ ಮಾಡುವಾಗ ವಸುರುದ್ರ ಆದಿತ್ಯ ಎಂಬ ದೇವಗಣವನ್ನ ದೇವ ಪಿತೃಗಳನ್ನ ಇಟ್ಟುಕೊಂಡು ಅವ್ರ ಮುಖಾಂತರವಾಗಿ ನಾರಾಯಣನಲ್ಲಿ ನಾವು ಐದು ರೂಪದಿಂದ ನಾರಾಯಣನಲ್ಲಿ ಪೂಜೆ ಮಾಡಬೇಕು. ಇದು ಎರಡು ಸಾತ್ವಿಕರು ಮಾಡುವಂಥದ್ದು, ಅಂದ್ರೆ ಮೇಲ್ನೋಟಗೆ ಇವರನ್ನ ಮಾಡಬಹುದು ಅವರು, ಒಳಗೆ ಏನಿದೆ ನಮ್ಗೆ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಸಮಥಿಂಗ್ ಟು ಗೋ ಬೈ, ಆರ್ ಇನ್ನೊಬ್ಬರದೇ ನಮ್ಗೆ ಬೇಕಾಗಿಲ್ಲ, ನಾವು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಆಯ್ತು. ಸೊ ನಾವು ತತ್ವಾಭಿಮಾನಿ ದ್ವಾರ ಅಥವಾ ಪಿತೃ ಕಾರ್ಯ ಮಾಡುವಾಗ ಪಿತೃಗಳಲ್ಲಿ ದೇವತೆಗಳು ಅವರಲ್ಲಿ ಇವರೆಲ್ಲವೂ ಪರಿವಾರ, ಇವರೆಲ್ಲರ ಒಳಗೇನು ದೇವರೇ ಇದ್ದು ನನ್ನ ಹರಿಯೇ ಇದ್ದು ಮಾಡಿಸ್ತಾನ ಅಂಬೋ ಒಂದು ಅವನಿಗೆ ಪ್ರೀತಿ ಆಗಲಿ ಅಂತ ಮಾಡಬೇಕು. ಯಾಕೆಂದ್ರೆ ಅವನಿಗೆ ಪ್ರೀತಿ ಆದ್ರೆ ಎಲ್ಲವೂ ಸಿಕ್ಕತ್ತೆ ನಮ್ಗೆ. ಸೊ ಹೀಗೆ ಮಾಡುವುದು ಸಾತ್ವಿಕರು. ಆಮೇಲೆ ರಾಜಸಿಕರಿಗೆ ಎಂತಾದ್ದು, ರಾಜಸಿಕರಿಗೆ ಹೇಗೆ ಮಾಡ್ತಾರೆ ಅಂತ ಬಂದ್ರೆ ರಾಜಸಿಕರಿಗೆ ಹೇಳ್ತಾರೆ ಅಸುರರು. ಅಸುರರು ಅಂದ್ರೆ ಈ ಅಸುರರು ಅಂದ್ರೆ ಈ ದೈತ್ಯರು ಅಂಬೋದನ್ನ ಯೂಸ್ ಮಾಡೋದಿಲ್ಲ ಇಲ್ಲಿ. ಅಸುರರು ಅಂದ್ರೆ ಅವರು ಹೊರಗೆ ಅವರು ಬಂದ ಯೋನಿ ಆಗಲಿ, ಯೋನಿ ಮುಂತಾದ್ದು ಅಸುರ ಯೋನಿ ಆಗಿ ಇರ್ಬೋದು, ಹೊರಗಡೆ ಅವರು ನೋಡೋದು ಅವ್ರು ಮಾಡೋದು ಅಸುರತ್ವ ಇದ್ರು, ಒಳಗಡೆ ಅಂತತಃ ಅವರು ದೇವರನ್ನೇ ಮಾಡೋರು. ಸೊ ಇದು ಅಸುರ ಅಂಬೋದು ಒಂದು 30 ಜನರನ್ನ ತಗೊಂಡಿದ್ದಾರೆ. ಸೊ ಈ ಅಸುರರು ಅಂತತಃ ದೇವ ಭಕ್ತ ಅಂತ ಹೇಳ್ತಾರೆ. ಆಮೇಲೆ ಅಪ್ಸರಸ್ಸು ಗಂಧರ್ವರು, ಸಿದ್ಧರು, ಯಕ್ಷ ರಾಕ್ಷಸರು ಮತ್ತು ಚಾರಣ. ಯಕ್ಷ ರಾಕ್ಷಸರನ್ನ ಎಲ್ಲಿ ಮಾಡ್ತೀವಿ ಅಂದ್ರೆ ಈ ವಾಹನ ಕೆಲವರು ಮಾಡ್ತಾರಲ್ಲ, ನಂದಿ ಇಟ್ಟುಕೊಂಡು ನಂದಿಯನ್ನೇ ಮಾಡೋದು. ನಂದಿ ಒಳಗೆ ಅದು ನಂದಿ ಇರ್ತಿರ್ತ ವಾಹನ, ಅದು ಒಳಗೆ ವಾಹಕ ಗೋಪೂಜೆ ಅಂದ್ರೆ ಬೇರೆ ಯಾರೋ ಮಾಡ್ತಾರಂತ ತಿಳ್ಕೊಬೇಕಾಗಲ್ಲ, ನಾವುಗಳೇ ಮಾಡ್ತೇವೆ. ನಾಗ ಚೌತಿ ಬರುತ್ತೆ, ನಾಗ ಚೌತಿ ಬಂದಾಗೆ ನಮ್ಮಲ್ಲೇ ಅನೇಕ ನಾವೆಲ್ಲ ಬರೀ ನಾಗನನ್ನೇ ಪೂಜೆ ಮಾಡೋದು. ಕಾಣಿಸುವಂತ ನಾಗ, ಆ ನಾಗದ ವಿಗ್ರಹ ಅಷ್ಟೇ, ಅಲ್ಲೇ ನಿಂತು ಹೋಗೋದು. ಅಲ್ಲೇ ನಿಂತು ಬಿಟ್ರೆ ಅದು ರಾಜಸ ಪೂಜೆ ಆಗ್ಬಿಡತ್ತೆ, ಸಾತ್ವಿಕ ಆಗೋದಿಲ್ಲ. ಸಾತ್ವಿಕ ಆಗಬೇಕಂದ್ರೆ ಅಲ್ಲಿನೂ ಪಂಚಭೇದವನ್ನ ನೋಡಿ ಕೊನೆಯಲ್ಲಿ ಆ ಒಂದು ದೇವರ ಆ ಸಂಕಷ್ಟ ರೂಪ ಭಗವಂತನನ್ನ ಸ್ಮರಣೆಯಲ್ಲಿ ಬರಬೇಕು, ಅವನಲ್ಲಿ ಹೋಗ್ಬೇಕು, ಅವನಲ್ಲಿ ಹೋಗಿ ರಕ್ಷಣೆ ಬೇಕು ಅಂತ ಪ್ರಾರ್ಥನೆ ಅವನಲ್ಲಿ ಮಾಡಬೇಕು. ಸೊ ಹೀಗೆ ಈ ಯಕ್ಷ ರಾಕ್ಷಸರು ಅಂತ ಬಂದಾಗೆ ಅವ್ರುಗಳು ಯಕ್ಷ ರಾಕ್ಷಸ ಎಂಬೋ ರೂಪದಿಂದ ಇರೋದಿಲ್ಲ, ಅವರು ಬರೋದು ಈ ವಾಹನ ವಾಹಕರು ವಾಹನರು ಇಂಥದ್ದಲ್ಲಿ ಬರ್ತಾರವರು. ಮತ್ತು ಕೆಲವೊಮ್ಮೆ ಇವರುಗಳು ದೇವರ ಹೆಸರು ಇನ್ನೊಂದು ಹೇಳ್ತಾರೆ, ಇದು ತಾಮಸಕ್ಕೆ ಬರುತ್ತೆ, ಇದು ಯಕ್ಷ ರಾಕ್ಷಸ ಚಾರಣರು ಮುಂತಾದವರು ರಾಜಸ ಆಗುತ್ತೆ. ಸೊ ಬೇಸಿಕಲಿ ಅಸುರರು, ಅಪ್ಸರ ಗಂಧರ್ವರು, ಸಿದ್ಧರು ಅಂದ್ರೆ ದೇವರನ್ನ ಸ್ತುತಿ ಮಾಡುವವರೆಲ್ಲ ಸಿದ್ಧರು, ಮತ್ತು ಯಕ್ಷ ರಾಕ್ಷಸರು ಅವರು ವಾಹಕರಾಗಿ ಇರ್ತಾರೆ, ವಾಹನವಾಗೂ ಇರ್ತಾರೆ. ಚಾರಣರು ಅಂದ್ರೆ ಆ ದೇವರಿಗೆ ಸೇವೆ ಮಾಡಿಕೊಂಡಿರುವಂತಹ ಜನಗಳು, ಆ ದೇವರ ಸೇವೆ ಮಾಡಿರುವಂತಹ ಈ ದಾಸ ಪರಂಪರೆ ಎಲ್ಲವನ್ನು ತಗೊಳ್ಳೋದು. ಸೊ ತಗೊಂಡಾಗಲ ಅವರಲ್ಲಿನೂ ನಾವು ದೇವರನ್ನ ನೋಡಬೇಕು. ಸೊ ಹೀಗೆ ಇದು ರಾಜಸ. ಆಮೇಲೆ ತಾಮಸ ಬಂದಾಗ ತಾಮಸರಲ್ಲಿ ಸ್ವಲ್ಪ ವ್ಯತ್ಯಾಸ, ಭೂತ ಪ್ರೇತ ಪಿಶಾಚ ಅಂತ ಹೇಳ್ತಾರೆ. ಭೂತ ಪ್ರೇತ ಪಿಶಾಚ ಅಂದ್ರೆ ಯಾರೇ ಭೂತ ಪ್ರೇತ ಪಿಶಾಚ ಎಲ್ಲ ಯಾರು ಮಾಡ್ತಾರೆ, ನಾವೆಲ್ಲ ತಾಮಸ ಹತ್ರನೇ ಹೋಗಲ್ಲ ಅಂದ್ರೆ ಇಲ್ಲ, ಕೆಲವರು ಮಾಡ್ತಾರೆ ನಮ್ಮಲ್ಲಿನೂ. ಯಾಕೆಂದ್ರೆ ಈ ಭೂತ ಪ್ರೇತ ಪಿಶಾಚಿಗಳು ಹಾಗೆ ಆಕಾರದಿಂದ ಭೂತ ಪ್ರೇತ ಪಿಶಾಚ ಅಂತ ಇವ್ರುಗಳು ಬರೋದಿಲ್ಲ, ಇವ್ರುಗಳಿಗೂ ದೇವತೆಗಳ ಹೆಸರಿಟ್ಟುಕೊಂಡೇ ಬರ್ತಾರೆ. ಒಂದು ಕೇಳಿರ್ಬೋದು ಉಚ್ಛಿಷ್ಟ ಗಣಪತಿ ಅಂತ ಕೇಳಿರ್ಬೋದು, ಗಣಪತಿಯಲ್ಲಿ ಕೆಲವು ಕಡೆ ಹಾಕಿರ್ತಾರೆ, ಗಣಪತಿಯಲ್ಲಿ ಒನ್ ಆಫ್ ದ ನೇಮ್ಸ್ ಉಚ್ಛಿಷ್ಟ ಗಣಪತಿ ಅಂತ ಹಾಕಿ ಅದಕ್ಕೆ ಪೂಜೆನೂ ಆಗತ್ತದು. ಗಣೇಶ ಚೌತಿಯ ದಿವಸ ಆ ಪೂಜೆನೂ ಆಗತ್ತೆ. ಅಂದ್ರೆ ಅಲ್ಲಿ ಏನ್ ಮಾಡ್ತಾರಂದ್ರೆ ಈ ಉಚ್ಛಿಷ್ಟ ಗಣಪತಿಯಿಂದ ಪೂಜೆನೂ ವಿಕೃತ ರೂಪವಾಗೇ ಇರುತ್ತೆ. ಆ ಫಲನೇ ಅವ್ರಿಗೆ, ಇದು ಮಾಡಿದ್ರು ನಮ್ಗೆ ಇದೇ ಇದೇ ದಿಸ್ ಇಸ್ ಮೈ ಮೋಸ್ಟ್ ಫೇವರೇಟ್ ಗಣಪತಿ ಅಂತ ಪೂಜೆ ಮಾಡ್ತಾರೆ. ಆ ಹಾಗೆ ಪೂಜೆ ಮಾಡಬೇಕು, ತದ್ವಿರುದ್ಧವಾದ ಪೂಜೆ ಮಾಡ್ತಾರೆ. ಆವಾಗ ಇದು ಏನಾಗತ್ತೆ ಅಂದ್ರೆ ನಮಗೆ ಹಾನಿಯೇ ಮಾಡುತ್ತೆ. ಈ ಪೂಜೆ ಮಾಡುವ ಕ್ರಮ ಕೆಲವು ಮನೆಯಲ್ಲಿ ಇದು ಮನೆ ಪದ್ಧತಿ ಅಂತೂ ಬಂದ್ಬಿಡುತ್ತೆ. ಹೇಗೆ ಅಂದ್ರೆ ನಮ್ಗೆ ಏನಾದ್ರು ಕಾರ್ಯ ಆಗ್ಬೇಕಂದ್ರೆ ಗಣೇಶ ಚೌತಿ ಪೂಜೆ ಮಾಡ್ತಾರಂತೆ. ಮಕ್ಕಳು ಹುಟ್ಟಬೇಕು ಅಂತ ಗಣೇಶನಿಗೆ ಪೂಜೆ ಮಾಡ್ತಾರ. ಪೂಜೆ ಮಾಡಿಬಿಟ್ಟು ಏನ್ ಮಾಡ್ತಾರಂದ್ರೆ ಈ ಗಣಪತಿಯನ್ನ ವಿಸರ್ಜನೆ ಮಾಡೋದಿಲ್ಲ. ವಿಸರ್ಜನೆ ಮಾಡದೆ ಅವನ ಜೊತೆಲೇ ಒಂದು ಡೀಲ್, ನೀನು ನನಗೆ ಈ ಒಂದು ಮಗುನೋ ಕಾರೋ ಬಂಗ್ಲಾನೋ ಏನೋ ಒಂದು ನೀನು ಕೊಡೋ ತನಕ ನಾನು ನಿನ್ಗೆ ವಿಸರ್ಜನೆ ಮಾಡಲ್ಲ ಅಂತ ನೋಡಿ. ಆ ಚಿಂತನೆ ಶಾಸ್ತ್ರಕ್ಕೆ ವಿರುದ್ಧ. ಬಿಕಾಸ್ ಪೂಜಾ ನಿಯಮ ಮಾಡುವಾಗ ಪೂಜೆ ಪದ್ಧತಿ ಹೇಗಿದೆಯೋ ಈ ಪೂಜೆ ಪದ್ಧತಿ ಪ್ರಕಾರ ಮಾಡಬೇಕು. ವಿಸರ್ಜನೆ ಫಲಾನ ದಿವಸ ಹೀಗೆ ಆಗಬೇಕು, ಹೀಗೆ ವಿಸರ್ಜನೆ ಮಾಡಬೇಕು, ಎಲ್ಲ ಶಾಸ್ತ್ರದಲ್ಲಿ ಇದೆ. ಅದು ಮಾಡಿದಾಗೆ ಅದು ಬಂದು ನಮಗೆ ಆ ಸಾತ್ವಿಕ ಗಣಪತಿಯಲ್ಲಿ ಇರುವಂತಹ ವಿಶ್ವಾಂಬರನನ್ನ ಶಾಸ್ತ್ರೋಕ್ತವಾದ ಪೂಜೆ ಮಾಡಿದಂತಾಯ್ತು. ಉಳಿದ ರೂಪದಿಂದ ಅವನಿಗೇನೋ ವಿನಾಯಕ ಹೇಗೆ ದೈತ್ಯರಿಗೇನೋ ಆ ಹೆಸರಿದೆಯಾ ಅಂತ ಇದ ಅಂತಾರೆ. ಅವ್ರಿಗೇನೋ ದೇವ ಅಂಬೋ ಹೆಸರಿದಂತ. ಪ್ರತಿ ಒಂದು ದೇವತೆ ಹೆಸರಿಗೇನೋ ದೈತ್ಯ ಒಬ್ಬ ಇದ್ದೇ ಇದ್ದಾನಂತ, ಅವ್ರಿಗೇನೋ ಆ ಹೆಸರಾಗತ್ತೆ. ಯಾಕೆ ಅಂದ್ರೆ ಅವರು ದೀನರು, ಮಹಾ ಮೋಸ್ಟ್ ಪಿಟಿಯಬಲ್. ಆದ ಕಾರಣದಿಂದ ವಸ್ತು ಓಡಿ ಬರೋರು ಅವರೇ, ನಾವು ಕರೆದಾಗ ವಸ್ತು ಓಡಿ ಬರೋರು ಅವರೇ ಬರ್ತಾರೆ. ಸೊ ಪ್ರಾಪರ್ ಅಡ್ರೆಸ್, ಪ್ರಾಪರ್ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ಆ ಸ್ಪೆಸಿಫಿಕೇಶನ್ ಕೊಟ್ಟು ಅವರನ್ನ ಹೇಗೆ ಕರೆಯಬೇಕೋ ಹಾಗೆ ಕರೆದು ಯಾವ ಕಾಲದಲ್ಲಿ ಯಾವ ಇದರಲ್ಲಿ ಇಷ್ಟಕ್ಕೆ ಬಂದಾಗ ನಾವು ವಿನಾಯಕ ಚೌತಿ ಮಾಡಲ್ಲ. ಪರ್ಟಿಕ್ಯುಲರ್ ಟೈಮ್ ಪರ್ಟಿಕ್ಯುಲರ್ ಇದನ್ನೇ ಇದನ್ನ ನಾವು ಮಾಡ್ತೀವಿ. ಅದು ತಿಳ್ಕೊಂಡು ಮಾಡಬೇಕು, ಅದರವೇ ಸರಿಯಾಗಿ ಮಾಡದೆ ಏನೇನೋ ಇಟ್ಟುಕೊಂಡು ಮಾಡೋದು ಅದು ತಾಮಸ ಆಗ್ಬಿಡತ್ತೆ ಅದು. ಮತ್ತು ಇನ್ನೊಂದು ಈ ದೇವತಾಗಣದಲ್ಲಿನೂ ಶುದ್ಧ ದೇವತೆಗಳು ಅಂತಿದ್ದಾರೆ, ಅದು ಬೇರೆ. ಅದು ಭೂತ ಪ್ರೇತ ಪಿಶಾಚಿ ಅಂತ ಏನೇನೋ ಗ್ರಾಮಗಳಲ್ಲಿ ಎಲ್ಲ ಮಾಡ್ತಾರಲ್ಲ, ಅದು ಬೇರೆ. ಅದಕ್ಕೆ ಅದು ದೇವತೆಯೇ ಅಲ್ಲ, ಅದು ದೇವತೆನೇ ಅಲ್ಲ, ಶುದ್ಧ ದೇವತೆನೂ ಅಲ್ಲ. ಯಾರೋ ಒಂದು ಮನುಷ್ಯರು ಇರ್ತಾರೆ, ಬರೀ ಮನುಷ್ಯರನ್ನ ನಾವು ನೋಡ್ತೀವಿ. ಇದು ಅನೇಕ ಕಡೆ ಇದು ನೋಡ್ತೀವಿ. ನಮ್ಮ ನಮ್ಮವರೇ ಹೋಗ್ತಾರೆ, ಅವ್ರಿಗೆ ಏನಾಗತ್ತೆ ಅಂದ್ರೆ ಅವ್ರಿಗೆ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಮನುಷ್ಯರನ್ನ ಅವರು ಪ್ರಾರ್ಥನೆ ಮಾಡ್ತಾರೆ. ಮನುಷ್ಯರಾಗಿ ಇತ್ತು, ಮನುಷ್ಯರಾಗಿ ಬಂದು ಮನುಷ್ಯರಾಗಿ ದೇಹ ತ್ಯಾಗವನ್ನ ಬಿಟ್ಟಿರ್ತಾರೆ. ಅವ್ರು ಮಾಡುವಂತ ಏನೋ ಕರ್ಮಗಳಿರ್ಬೋದು, ಲೌಕಿಕವಾಗಿ ಅವ್ರು ಮಾಡುವಂತ ಕರ್ಮಗರು ಮುಂತಾದನ್ನ ಇಟ್ಟುಕೊಂಡು ಅವ್ರನ್ನ ದೊಡ್ಡವರು ಅಂತ ಅನ್ಸ್ಕೊಂಡು ಅವ್ರು ಸತ್ತಾಗ ಅವ್ರ ಭೂತ ಅಲ್ಲಿ ಅವರು ಒಂದು ಫಾರ್ಮ್ಲಿ ಇದಾರೆ ಅಂತ ಅನ್ಸ್ಕೊಂಡು ಅವರನ್ನ ಪೂಜೆ ಮಾಡೋದು. ವೇರಿಯಸ್ ಇರ್ತಾರಲ್ಲ ಈ ಪೂಜೆಗಳನ್ನೆಲ್ಲ ಮಾಡಿ ಅದು ಯಾಕೆ ಮಾಡ್ತೀವಿ, ಅದೇ ಹೇಳ್ತಾರಲ್ಲ ದುರಾಸೆಯಿಂದ ಅಂತ ಹೇಳ್ತಾರಲ್ಲ. ಕ್ಲೇಶ ನೈದುವ ನಾದಿ ಅನಾದಿಯಲ್ಲಿ ಸರ್ವೇಶ ಕ್ಲಿಪ್ ಅದ್ ಆಮೇಲೆ ನೋಡೋಣ. ಸರ, ಅನ್ಯರಾರಾಧಿಸುವ ಮಾನವನು ಬಿಟ್ಟ ಆಸೆಯಿಂದಲೇ ಆ ಒಂದ್ ಏನೋ ಒಂದು ಆಸೆ ನಮ್ಗೆ ಇಷ್ಟು ಇಷ್ಟು ಪೂಜೆ ಮಾಡಿದ ನಾರಾಯಣನ ಪೂಜೆ ಮಾಡಿದನು ಅದು ಆಗಿಲ್ಲ. ಯಾರೋ ಪಕ್ಕದ ಮನೆ ಹೇಳ್ತಾರೆ ಇವನನ್ನ ಮಾಡಿ, ಈ ಬಾಬಾನ ಮಾಡಿ, ಅದು ಮಾಡಿ ಇದು ಮಾಡಿ ಅಂದ್ರೆ ಅಲ್ಲಿ ಹೋಗ್ತಾರಲ್ಲ. ಅಂತದ್ದವ್ರು ಏನಾಗ್ತಾರಂದ್ರ ಹೇಗೆ ಕೈ ಸೋತು ಮುಳುಗುವನು ಅಂತ ಹೇಳ್ತಾರಲ್ಲ, ಮುಳುಗುತ್ತಾನಂದ್ರ ಈ ಸಂಸಾರದಲ್ಲಿ ಮುಳುಗುವುದು ಮಾತ್ರ ಅಲ್ಲ, ಈ ಪಾಪದಲ್ಲಿ ಮುಳುಗಿ ಹೋಗ್ತಾನಂತವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಾವು ನೆಕ್ಸ್ಟ್ ಕ್ಲಾಸ್ಲಿ ಮಂಡೇ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಏನಾದ್ರು